ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ತೆಗೆದುಕೊಂಡಂಥ ಮುಖ್ಯ ಪ್ರಸ್ತಾಪ ದೇವಾಲಯದ ಶುದ್ಧೀಕರಣ. ಮಾರ್ಕನು ಬರೆದ ಸುವಾರ್ತೆ 11:15-18. ಯೇಸು ಯೆರೂಸಲೇಮಿಗೆ ಪ್ರವೇಶ ಮಾಡಿದ ನಂತರ ಮಾಡಿದಂತಹ ಮೊದಲ ಕಾರ್ಯ ದೇವಾಲಯದ ಶುದ್ಧೀಕರಣ. ಯೇಸು ಹೋಗುವಂಥ ಈ ಯೆರೂಸಲೇಮಿನ ದೇವಾಲಯವನ್ನು ಕಟ್ಟಿಸಿದ್ದು ಹೆರೋದನು. ಯಹೂದ್ಯರ ಒಲವನ್ನು ಸಂಪಾದಿಸುವುದಕ್ಕಾಗಿ, ಯಹೂದ್ಯರ ಪ್ರೋತ್ಸಾಹವನ್ನು ಸಂಪಾದಿಸುವುದಕ್ಕೋಸ್ಕರ ಈತನು ಆಲಯ ಕಟ್ಟಿಸಿದ್ದನು ಎಂಬುದಾಗಿ ಚರಿತ್ರೆ ನಮಗೆ ಸ್ಪಷ್ಟಪಡಿಸುತ್ತದೆ. ಆದರೆ ಯೇಸು ಹೇಳುವಂತಹ ದೇವಾಲಯ ಆತ್ಮೀಯವಾದಂತಹ, ಆತ್ಮಿಕವಾದಂತಹ, ಅಂತರಂಗಕ್ಕೆ ಸಂಬಂಧಪಟ್ಟಂಥ ದೇವಾಲಯವಾಗಿತ್ತು. ಯಾಕಂದರೆ ಯೇಸು ಎಲ್ಲಿಯೂ ಕೂಡ ದೇವಾಲಯದ ಬಗ್ಗೆ ಒಲವನ್ನು ತೋರಿಸಲಿಲ್ಲ. ಶಿಷ್ಯರು ಹೇಳ್ತಾರೆ, ಎಂತಹ ಅದ್ಭುತವಾದಂತಹ ದೇವಾಲಯ, ಕಲ್ಲಿನ ಒಂದು ಕಲ್ಲುಗಳು, ರತ್ನ ಒಂದು ಮುತ್ತು ರತ್ನಗಳಿಂದ, ಪೀಠೋಪಕರಣಗಳಿಂದ ತುಂಬಲ್ಪಟ್ಟಿದೆ ಎಂಬುದಾಗಿ ಹೇಳುವಾಗ ಯೇಸು ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯೋದಿಲ್ಲ. ಮತ್ತು ಇನ್ನೊಂದು ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡುವಾಗ, ಈ ಆಲಯವನ್ನು ಕೆಡವಿರಿ, ಮೂರನೇ ದಿನದಲ್ಲಿ ಎಬ್ಬಿಸುವೆನು. ಇದೆಲ್ಲವುಗಳು ಕೂಡ ಯೇಸುವಿಗೆ ಕೇವಲ ದೇವಾಲಯ ಎನ್ನುವಂಥದ್ದು ಒಂದು ಬೋಧನೆ, ಧಾರ್ಮಿಕವಾದಂಥ ಬೋಧನೆ, ಧರ್ಮಶಾಸ್ತ್ರದ ಒಂದು ಅರ್ಥವನ್ನು ತಿಳಿದುಕೊಳ್ಳಿರುವಂಥ ಒಂದು ಕೇಂದ್ರವಾಗಿತ್ತು. ಆದರೆ ನಿಜವಾದಂಥ ಆರಾಧನೆ ವಿಚಾರಕ್ಕೆ ಬರುವಾಗ ಸತ್ಯವಾದದ್ದನ್ನು ತಿಳಿಯುವುದು ಎಂಬುದಾಗಿ ಅನೇಕ ಕಡೆ ದೇವರ ಒಂದು ವಾಕ್ಯದಲ್ಲಿ ಉಲ್ಲೇಖವನ್ನು ನಾವು ಕಂಡುಕೊಳ್ಬೋದು. ಇಲ್ಲಿ ದೇವಾಲಯದ ಶುದ್ಧೀಕರಣ ಯಾಕೆ ಮಾಡ್ತಾನೆ? ಅಲ್ಲಿರ್ತಕ್ಕಂತಹ ಮಾರುವವರನ್ನು, ಕೊಳ್ಳುವವರನ್ನು ಹೊರಡಿಸಿ ಬಿಡುವುದಕ್ಕೆ ಪ್ರಾರಂಭಿಸಿ, ಚಿನಿವಾರರ ಮೇಜುಗಳನ್ನು, ಪಾರಿವಾಳ ಮಾರುವವರ ಕಾಲ್ಮಣೆಗಳನ್ನು ಕೆಡವಿದ್ದನು ಎಂಬುದಾಗಿ ಹೇಳುವಾಗ, ಅಲ್ಲೊಂದು ರೀತಿಯಲ್ಲಿ ಯೇಸು ಒಂದು ಕೊರಡೆಗಳನ್ನು ಮಾಡಿ ಒಡೆಯುವಂತಹ ಸ್ಥಿತಿಗೆ, ತನ್ನನ್ನು ತಾನು ಕೋಪಗೊಂಡು ಅಲ್ಲಿರುವಂಥವರೆಲ್ಲರ ಮೇಲೆ ರೌದ್ರಾವತಾರವನ್ನು ತಾಳಿದನು ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಪ್ರಿಯ ದೇವಜನರೇ, ಏನಿತ್ತು ಇಲ್ಲಿ ಅನ್ಯಾಯ ಎಂಬುದಾಗಿ ಹೇಳುವಾಗ, ದೇವಾಲಯಕ್ಕೆ ಬರುವಂಥ ಜನಸಾಮಾನ್ಯರು ಯಜ್ಞಕ್ಕಾಗಿ ಒಂದು ಪ್ರಾಣಿಯಾಗಲಿ ಪಶುವಾಗಲಿ ತರಬೇಕಾಗಿತ್ತು. ಆದರೆ ಅದನ್ನು ಈ ದೇವಾಲಯದ ಹೊರಗಿನ ಪ್ರಾಂಗಣದಲ್ಲಿರ್ತಕ್ಕಂಥ ಇವರು ಚಿನಿವಾರರಾಗಲಿ, ಪಾರಿವಾಳ ಮಾರರಾಗಲಿ ಅದನ್ನು ನೋಡಿ ಟೆಸ್ಟಿಫೈ ಮಾಡ್ತಾಯಿದ್ರು, ಇದು ಪೂರ್ಣಾಂಗವಾಗಿದೆಯಾ, ಇದರಲ್ಲಿ ದೋಷ ಇದೆಯಾ ಇಲ್ಲವಾ ಎಂಬುದಾಗಿ. ಬಡ ಸಮುದಾಯದವರು ಅಥವಾ ಬಡ ಜನಾಂಗದವರು ತಂದಂತಹ ಕಾಣಿಕೆ ಪೂರ್ಣವಾಗಿ ಶುದ್ಧಿಯಾಗಿದ್ದರೂ ಕೂಡ ಅದನ್ನು ರಿಜೆಕ್ಟ್ ಮಾಡಿ ಇದು ಸರಿಯಿಲ್ಲ ಅಂತ ರಿಜೆಕ್ಟ್ ಮಾಡ್ತಾಯಿದ್ರು. ಪಾಪ, ದೂರದ ಊರಿನಿಂದ ಪ್ರಯಾಣವನ್ನು ಬೆಳೆಸಿದಂಥ ಈ ವ್ಯಕ್ತಿಗಳು ಅಥವಾ ಈ ಜನಸಾಮಾನ್ಯರು ಹಿಂತಿರುಗಿ ತಮ್ಮ ಊರಿಗೆ ಹೋಗಿ ಅದನ್ನು ಕೊಟ್ಟು ಬೇರೆದನ್ನು ತರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹಾಗಾಗಿ ಅದನ್ನು ಕಡಿಮೆ ಬೆಲೆಗೆ ತೆಗೆದುಕೊಂಡು ಅವರಲ್ಲಿದ್ದಂತಹ ಪಕ್ಷಿಗಳ ಅಥವಾ ಪ್ರಾಣಿಗಳ ಯಜ್ಞಕ್ಕಾಗಿ ನೇಮಿಸಲ್ಪಟ್ಟಂತಹ ಒಂದು ಪ್ರಾಣಿ ಪಕ್ಷಿಗಳನ್ನು ತುಂಬ ಅತ್ಯಂತ ಕಾಸ್ಟ್ಲಿ ಒಂದು ದುಬಾರಿಗೆ ಮಾರ್ತಾಯಿದ್ರು. ಇದು ಆ ದೇವಾಲಯದಲ್ಲಿ ನಡೀತಿದ್ದಂಥ ಅನ್ಯಾಯ. ಆದ್ದರಿಂದ ಬೇಸಿಕ್ ಕಾನ್ಸೆಪ್ಟ್ ಆಲಯ ಎಂಬುದಾಗಿ ಹೇಳುವಾಗ ಅದನ್ನು ಸೊಲೋಮನನ್ನು ಮಾಡಿದಂತಹ ದೇವಾಲಯದ ಪ್ರತಿಷ್ಠೆಯಲ್ಲಿ ಹೇಳುವಂಥ ಮಾತು, ಈ ಆಲಯ ಎಲ್ಲ ಜನಾಂಗಗಳಿಗೆ ಪ್ರಾರ್ಥನಾಲಯ, ಏಷಾನ ಪ್ರವಾದನ ಗ್ರಂಥದಲ್ಲಿಯೂ ಕೂಡ, ಎರೆಮೀನ ಪ್ರವಾದನ ಗ್ರಂಥದಲ್ಲಿಯೂ ಕೂಡ ಅದನ್ನು ಸ್ಪಷ್ಟವಾಗಿ ನಾವು ನೋಡ್ಬೋದು. ಆದ್ದರಿಂದ ಒಂದು ಚರ್ಚ್ ಅಥವಾ ಒಂದು ಆಲಯ ಅಂದರೆ ಬೇಸಿಕ್ ಆಗಿ ಪ್ರಾರ್ಥನೆಗೆ ಆದ್ಯತೆಯನ್ನು ಕೊಡುವಂಥ ತಾಣ ಎನ್ನುವಂಥದ್ದನ್ನು ಯೇಸು ಅಲ್ಲಿ ಹೇಳ್ತಾನೆ. ಆದ್ದರಿಂದ ಎಷ್ಟೋ ಸಾರಿ ಯೇಸು ದೇವ ಸಬ್ಬತ್ ದಿನದಲ್ಲಿ ಆ ಸ್ತ್ರೀಯನ್ನು, 18 ವರ್ಷದಿಂದ ನಡುಬಗ್ಗಿ ಹೋದಂಥ ಸ್ತ್ರೀಯನ್ನು, ಮಹಿಳೆಯನ್ನು ಸ್ವಸ್ಥ ಮಾಡುವಂಥ ಸಮಯದಲ್ಲಿ ಕ್ರಿಟಿಸಿಸಂ ಬರ್ತದೆ. ಯಾಕಂದರೆ ಅದು ಕೇವಲ ದೇವಾಲಯ ಅಂದರೆ ಯಹೂದ್ಯರ ದೃಷ್ಟಿಯಲ್ಲಿ ಒಂದು ಅನ್ಯಾಯದ ತಾಣವಾಗಿತ್ತು. ಕೆಲಸದ ಒಂದು ತಮ್ಮ ಜೋಳಿಗೆಗಳನ್ನು ತುಂಬಿಸುವಂತಹ, ತಮ್ಮ ಒಂದು ಧಾರ್ಮಿಕವಾದಂತಹ, ಜನರಿಂದ ಸುಲಿಗೆಯನ್ನು ಮಾಡಿದಂಥ ತಾಣಗಳಾಗಿತ್ತೇ ವಿನಃ ಅಲ್ಲಿ ದೇವರಿಗಾಗಲಿ ಅಥವಾ ನಿಜವಾಗಿ ಪ್ರಾರ್ಥನೆಗಾಗಲಿ ಸ್ಥಳ ಇರಲಿಲ್ಲ ಎನ್ನತಕ್ಕಂಥ ಒಂದು ಅಸಮಾನತೆ ಎದ್ದು ಕಾಣುವಂಥದ್ದಾಗಿದೆ. ಆದ್ದರಿಂದ ಇಲ್ಲಿ ಶುದ್ಧೀಕರಣದ ಪ್ರಕ್ರಿಯೆ ಅಂದರೆ, ಮೊದಲನೇದಾಗಿ ಆಲಯದಲ್ಲಿದ್ದಂಥ ನಿಜವಾದಂಥ ಪರಿಕಲ್ಪನೆಯನ್ನು ತರುವಂಥದ್ದು ಯೇಸು ಮಾಡಿದಂಥ ಶುದ್ಧೀಕರಣದ ಪ್ರಕ್ರಿಯೆ ಆಗಿದೆ ಕರ್ತನಲ್ಲಿ. ಪ್ರಿಯ ದೇವಜನರೇ, ಅದರಿಂದ ಇವತ್ತು ನಾವು ಕೂಡ ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ನಮ್ಮ ಸಭೆಗಳು, ನಮ್ಮ ಆಲಯಗಳು ಎಂತಹ ಒಂದು ಸ್ಥಿತಿಯಲ್ಲಿವೆ? ನಮ್ಮ ಆಲಯಗಳು ಭವ್ಯವಾದಂಥ ರೀತಿಯಲ್ಲಿ ಶೃಂಗಾರವಾಗ್ತಾ ಇದೆ. ಎಲ್ಲ ಇವತ್ತು ಎಲ್ಲ ಬೇಕಾಗಿರ್ತಕ್ಕಂಥ ಸಮಸ್ತವಾದಂತಹ ಟೆಕ್ನಾಲಜಿ ನಮ್ಮ ಆಲಯಗಳಲ್ಲಿದೆ. ಯೂಟ್ಯೂಬ್ನಲ್ಲಿ ಪ್ರಸಾರ ಆಗ್ತದೆ, ಫೇಸ್ಬುಕ್ಗಳಲ್ಲಿ ಲೈವ್ ಹೋಗ್ತದೆ. ಇದೆಲ್ಲದರ ನಡುವೆ ಎಲ್ಲೋ ಒಂದು ಕಡೆ ನಿಜವಾಗಿ ಎಲ್ಲ ಜನರಿಗೂ ಸಮಾನತೆಯನ್ನು ಕಲ್ಪಿಸಿಕೊಡುವಂಥ ಜಾಗವಾಗಿದೆಯಾ? ಎಲ್ಲ ವಯೋಮಿತಿಯವರಿಗೆ ಮತ್ತು ಎಲ್ಲ ಜನಾಂಗದವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂಥ ತಾಣ ಆಗಿದೆಯಾ ಎನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ಆದ್ದರಿಂದ ಇವತ್ತು ನಮ್ಮ ಮೆಂಟಾಲಿಟಿ, ನಮ್ಮ ಆಲೋಚನೆಗಳು ಹೇಗಿದೆ? ದೇವಾಲಯದಿಂದ ನಮಗೇನು ಸಿಗ್ತದೆ? ದೇವಾಲಯದಿಂದ ನಮಗೇನು ಉಪಯೋಗ, ಎಷ್ಟು ಆದಾಯ ಬಂತು ಎನ್ನುವಂಥ ಕಮರ್ಷಿಯಲ್ ಪರ್ಪಸ್ನಲ್ಲಿ, ವ್ಯಾಪಾರ ವಹಿವಾಟಿನ ಹಿನ್ನೆಲೆಯಲ್ಲಿಯೇ ನಮ್ಮ ಆಲಯಗಳೆಲ್ಲ ರೂಪುಗೊಳ್ತಾ ಇದೆ ಎಂಬುದಾಗಿ ಹೇಳುವಾಗ ತಪ್ಪಾಗಲಾರದು ಕರ್ತನಲ್ಲಿ ಪ್ರಿಯ ದೇವಜನರು. ಆದರೆ ಯೇಸುವಿಗೆ ಅದು ಇಷ್ಟ ಇಲ್ಲ. ಆದರೆ ಕ್ರಿಟಿಸಿಸಮ್ ಕೊಡುವಂಥ ಯೇಸು ಕ್ರಿಟಿಸಿಸಮ್ ಕೊಡ್ತಾನೆ, ನೀವು ಅದನ್ನು ಕಳ್ಳರಗವಿ ಮಾಡಿದ್ದೀರಿ. ಒಂದು ವೇಳೆ ಇವತ್ತು ನಾವುಗಳು ನಮ್ಮ ಆಲಯವನ್ನು ಕಳ್ಳರಗವಿ ಮಾಡಿದ್ದೇವ, ನಮ್ಮನ್ನು ನಾವು ಶುದ್ಧಪಡಿಸಿಕೊಳ್ಳೋಣ ಎಂದು ಯೇಸು ಮಾಡಿದಂಥ ಈ ಒಂದು ನಿಜವಾದಂಥ ಕಾರ್ಯ ಆಲಯ ಎನ್ನುವಂಥದ್ದಕ್ಕೆ ಹೊಸ ಅರ್ಥವನ್ನು ಕೊಡ್ತು. ಕೇವಲ ಆಲಯದಲ್ಲಿ ಮಾತ್ರವೇ ತಮ್ಮ ಪಾಪವನ್ನು ತೊಳ್ಕೊಳ್ಬೇಕು ಎನ್ನುವಂತಹ ಕಾನ್ಸೆಪ್ಟ್ ಇತ್ತು. ಆದರೆ ಯೇಸು ಅದನ್ನು ಕಂಪ್ಲೀಟಾಗಿ ಪರಿಪೂರ್ಣವಾಗಿ ಅದಕ್ಕೆ ಹೊಸ ಅರ್ಥವನ್ನು ಕೊಟ್ಟ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಎನ್ನುವಂಥ ಒಂದು ವೈಡರ್ ಥಿಂಕಿಂಗ್, ವಿಶಾಲವಾದಂತಹ ಅನುಭವವನ್ನು ಕೊಟ್ಟ ಮತ್ತು ನಮ್ಮ ದಿಗಂತಗಳನ್ನು ವಿಸ್ತರಿಸಿದ. ಕೇವಲ ನಾಲ್ಕು ಗೋಡೆಯ ಮಧ್ಯದಲ್ಲಿ, ನಾಲ್ಕು ಚೌಕಟ್ಟಿನ ಮಧ್ಯದಲ್ಲಿ ಇದ್ದಂತಹ ದೇವರು ಎನ್ನುವಂತಹ ಪರಿಕಲ್ಪನೆ ಅದು ಇಡೀ ಜಗತ್ತಿಗೆ ಹರಡಿತು. ಎಲ್ಲೆಡೆಯಲ್ಲಿ ದೇವರಿದ್ದಾನೆ ಎನ್ನುವಂತಹ ಅನುಭವಕ್ಕೆ ಅನೇಕರನ್ನು ನಡೆಸಿತು ಮತ್ತು ಎಲ್ಲ ಕಡೆಗಳಲ್ಲಿ ದೇವರ ವಾಕ್ಯ ಸಾರುವಿಕೆಗೆ ಅವಕಾಶ ಆಯಿತು ಕರ್ತನಲ್ಲಿ ಪ್ರಿಯ ದೇವಜನರೇ. ಆದ್ದರಿಂದ ಇವತ್ತು ಕೇವಲ ಯೇಸು ಮಾಡಿದ್ದು ಶುದ್ಧೀಕರಣ ಅಲ್ಲ, ಅದೊಂದು ನೂತನವಾದಂಥ ಚಳುವಳಿ, ಅದು ನೂತನವಾದಂತಹ ಇಡೀ ವಿಶ್ವವನ್ನು ಪರಿವರ್ತಿಸುವಂತಹ ಚೈತನ್ಯವಾದಂತಹ ಒಂದು ಚಳುವಳಿಯಾಗಿತ್ತು. ಅಂತಹ ಒಂದು ಚಳುವಳಿಯಲ್ಲಿ ನಾವು ನೀವು ಇದ್ದೇವೆ ಕರ್ತನಲ್ಲಿ ಪ್ರಿಯ ದೇವಜನರೇ. ಇವತ್ತು ನಮ್ಮ ಆಲಯಗಳು, ನಮ್ಮ ಆಚರಣೆಗಳು, ನಮ್ಮ ಸಾಂಪ್ರದಾಯಿಕವಾದಂತಹ ಎಲ್ಲ ವಿಧವಾದಂಥ ಆರಾಧನೆಗಳನ್ನು ನಾವು ಪ್ರಶ್ನೆ ಮಾಡೋಣ, ಅದನ್ನು ನಾವು ಅವಲೋಕಿಸಿಕೊಳ್ಳೋಣ. ಒಂದು ವೇಳೆ ನಾವು ಈ ಆರಾಧನೆಗಳಲ್ಲಿ ಎಲ್ಲೋ ಒಂದು ಕಡೆ ಅದರ ನಿಜವಾದಂಥ ಅರ್ಥವನ್ನು ದಹಿಸಿಬಿಟ್ಟಿದ್ದೇವೆ ಅಥವಾ ಅದನ್ನು ಮುಚ್ಚು ಮರೆ ಮಾಡ್ತಾ ಇದ್ದೇವೆ ಎನ್ನುವಂಥ ಅನುಮಾನ ಕೂಡ ವ್ಯಕ್ತ ಆಗ್ತದೆ. ನಿಜವಾಗಿ ಆಲಯ ಪ್ರಾರ್ಥನಾಲಯವಾಗಿರಬೇಕು, ಎಷ್ಟೋ ಜನರಿಗೆ ದೇವರನ್ನು ಸಂಧಿಸುವಂಥ ಜಾಗವಾಗಿರ್ತಕ್ಕಂಥದ್ದು ಮತ್ತು ಎಷ್ಟೋ ಜನರು ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಜಾಗ ಆಗಿರ್ತದೆ. ಆದರೆ ಅದನ್ನು ನಾವು ಇವತ್ತು ಲಾಭಕ್ಕಾಗಿ ಉಪಯೋಗಿಸಿಕೊಳ್ಳುವಂಥದ್ದು ಸರಿಯಲ್ಲ. ಅಂದು ಕೂಡ ಯಹೂದಿರು ದೇವಾಲಯ ಎಂಬುದಾಗಿ ಹೇಳುವಾಗ ತಮ್ಮ ಲಾಭಕ್ಕೋಸ್ಕರ ಉಪಯೋಗಿಸಿಕೊಳ್ತಾ ಇದ್ದು ತಮ್ಮ ಒಂದು ರಾಜಕೀಯವಾದಂತಹ, ಧಾರ್ಮಿಕವಾದಂತಹ, ಆರ್ಥಿಕವಾದಂಥ ಹಿಡಿತದಲ್ಲಿ ಅದನ್ನು ಇಟ್ಕೊಂಡಿದ್ದರು. ಆದರೆ ಇಂದು ನಾವು ಕೂಡ ದೇವಾಲಯ ಎಂಬುದಾಗಿ ಹೇಳುವಾಗ ಎಲ್ಲೋ ಒಂದು ಕಡೆ ಇಂತಹ ಯೇಸುವಿನ ಕಾಲದಲ್ಲಿದ್ದಂಥ ಹಿಡಿತಗಳು ನಮ್ಮ ಆಲಯಕ್ಕೆ ಬರುವಂಥದ್ದಾಗಿದೆ. ಆದರೆ ಅದರ ವಿರುದ್ಧವಾಗಿ ನಾವು ಆಲೋಚನೆ ಮಾಡೋಣ, ದೇವಾಲಯದ ಬಗ್ಗೆ ಹೊಸ ದೃಷ್ಟಿಯನ್ನು ಹೊಂದೋಣ. ಯೇಸು ಮಾಡಿದಂಥ ಶುದ್ಧೀಕರಣದ ಕಾರ್ಯ ಇವತ್ತು ನಮ್ಮ ಮನಸ್ಸಿನಲ್ಲಿ, ನಮ್ಮ ಆಲಯಗಳು, ನಮ್ಮ ಸಮಾಜ, ನಮ್ಮ ಮನೆ, ಅದರಲ್ಲಿ ನಾವು ಶುದ್ಧ ಮಾಡುವಂಥ ಪ್ರಕ್ರಿಯೆಯಲ್ಲಿ ತೊಡಗುವುದರ ಮೂಲಕ ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸೋಣ. ದೇವರ ವಾಕ್ಯವಿದು, ಆಮೆನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.